ಸಂಶಯ, ಪ್ರಮಾದ, ವಿಪ್ರಲಂಭ ಮೊದಲಾದ ದೋಷ ಇರಬಹುದು ಅವನಲ್ಲಿ. ಅದನ್ನೇ ತತ್ವನಿರ್ಣಯದಲ್ಲಿ ಹೇಳಿದ್ರೆ ಏನಂತ, ನಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ, ಅಜ್ಞಾನ ವಿಪ್ರಲಂಭಯೋಹೋ ಪ್ರಾಪ್ತೇಹೆ. ಅಜ್ಞಾನ ಒಂದು, ಗೊತ್ತಿಲ್ಲದೆ ಕೆಲವರು ಹೇಳ್ಬೋದು, ಕೆಲವರು ಇರ್ತಾರೆ ಕೇಳಿದ್ಮೇಲೆ ಇಲ್ಲ ಅನ್ಸ್ಕೋಬಾರದು, ಯಾರೋ ಹೇಳ್ಬಿಡ್ತಾರೆ, ಯಾವ ತಿಥಿ ಕೇಳಿದ್ರು ಕಣ್ಣು ಬಿಚ್ಕೊಂಡು ಹೇಳ್ಬಿಟ್ಟು ಆಕಾಶ ಇವತ್ತು ತಮಾಷೆ ಅಂತ ಹೇಳ್ಬಿಟ್ಟು ತರ್ಪಣ ಕೊಡಿಸ್ಬಿಟ್ಟು ಹೇಳ್ರಿ ಕಡೆ ಅವನು. ಆಮೇಲೆ ನೋಡೋದು ಇಲ್ಲೇ ಇಲ್ಲ, ಯಾವ ತಿಳಿದೇ ಹೇಳಿದೆ ಅವಳು ಅಜ್ಞಾನ. ಇನ್ನೊಬ್ರು ಏನ್ ಮಾಡ್ತಾನೆ, ವಿಪರ್ಯಯ, ತಪ್ಪು ತಿಳ್ಕೊಂಡು ಹೇಳ್ತಾನೆ. ಅವನಿಗೆ ತಪ್ಪು ತಿಳುವಳಿಕೆ ಇದೆ, ಇವನು ತಿಳುವಳಿಕೆ ಇಲ್ಲದೆ ಹೇಳಿತ್ತು, ತಪ್ಪು ತಿಳುವಳಿಕೆಯಿಂದ ಹೇಳು. ಅರ್ಥ ಆಯ್ತಾ? ಎರಡಾಯ್ತು, ಎರಡಕ್ಕೆ ಡಿಫ್ರೆನ್ಸ್ ಗೊತ್ತಿದೆ ಈಗಾಗಲೇ. ಅಜ್ಞಾನ ಅಂದ್ರೆ ಏನು? ಜ್ಞಾನ ಇಲ್ಲದಿರುವಿಕೆ ಅಷ್ಟೇ. ವಿಪರ್ಯಯ ಅಂದ್ರೆ ಏನು? ವಿರುದ್ಧವಾಗಿ ಜ್ಞಾನ ಇದೆ ಅವನಿಗೆ, ಇರೋದು ಹಗ್ಗ, ತಿಳ್ಕೊಂಡು ಏನಂತಿದ್ದದು ಹಾವು, ಅದು ವಿರುದ್ಧ ಜ್ಞಾನ. ಅದು ಹಗ್ಗ ಹಗ್ಗ ಅಂತ ಗೊತ್ತಿಲ್ಲ, ಅದೇನದು? ಅದು ಅಜ್ಞಾನ. ನಮಗೆಲ್ಲ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಎರಡು ಕೂಡ. ಸಂಶಯ, ಡೌಟ್ ಇದೆ. ಡೌಟ್ ಇರೋ ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಅದು ಪ್ರಯೋಜನ ಇಲ್ಲ. ಪ್ರಮಾದ, ಅವನಿಗೆ ಡೌಟ್ ಏನು, ಕ್ಲಿಯರಿಟಿ ಇದೆ, ಹೇಳೋದಕ್ಕೆ ಬರ್ತಾ ಇಲ್ಲ, ಯಾವುದೋ ತಪ್ಪಿನಿಂದ ಸ್ವಲ್ಪ ತಪ್ಪು ಹೇಳ್ಬಿಡ್ತಾರೆ. ಹೌದಾ? ಕರೆಕ್ಟಾಗಿ ಬರೀತಾರೆ ವಿದ್ಯಾರ್ಥಿ, ಪಾಪ ಪ್ಲಸ್ ಹಾಕೋ ಮೈನಸ್ ಹಾಕಿ ಬಂದ್ಬಿಡ್ತಾನೆ ಈ ಕಡೆ. ಆದರೆ ಮೈನಸ್ ಹಾಕೋ ಉದ್ದೇಶ ಅವನಿಗಿತ್ತ? ಇಲ್ಲ. ಯಾಕೆ? ಪರೀಕ್ಷೆ ತಾನೇ ತಂದೆ ರಿಸಲ್ಟ್ ಬರಬೇಕಾದದ್ದು. ಗಡಿಬಿಡಿಯಲ್ಲಿ ಏನು ಮಾಡ್ಕೊಬಿಟ್ಟ, ಪ್ರಮಾದ ವಶಾತ್ ಏನು ಮಾಡ್ದ, ಅದು ಮೈನಸ್ ಹಾಕಿದ, ಅದು ಎಷ್ಟೋ ಮಾರ್ಕ್ಸ್ ಕಡಿಮೆ ಆಯಿತು, ಹೋಗ್ಬಿಟ್ಟ ಆ ಕಡೆ. ವಿಪ್ರಲಂಬ, ಕೆಲವು ವಂಚನೆ ಮಾಡೋ ಉದ್ದೇಶ ಇದೆ ಅವರಿಗೆ, ಸರಿಯಾಗಿ ಗೊತ್ತಿದೆ ಅವರಿಗೆ. ರುದ್ರದೇವರ ಆಗಮವನ್ನು ಬರೆದ್ರು, ವಾಶುಪತ ಆಗಮನ ಗೊತ್ತಿಲ್ಲದೆ ಬರೆದ್ರು ಅವರು, ಗೊತ್ತಿದ್ದೇ ಬರೆದ್ರು. ಯಾವ ಉದ್ದೇಶಕ್ಕೆ ಬರೆದ್ರು? ಮೋಸ ಮಾಡಬೇಕು ಅಂತಾನೆ ಬರೆದ್ರು. ಅದಕ್ಕೇನಿತ್ತು? ದೇವರ ಅಪ್ಪಣೆ ಇತ್ತು, ಮೋಸ ಯೋಚನೆ ಇಲ್ಲ. ಬುದ್ಧನಾಗ ಪರಮಾತ್ಮ ಉಪದೇಶವನ್ನು ಮಾಡಿದ, ಬುದ್ಧಾಗಮನ. ಯಾತಕ್ಕೋಸ್ಕರ? ಮೋಸ ಮಾಡಲಿಕ್ಕೆ ಮಾಡಿದ್ರು. ವಿಪ್ರಲಂಬ ಅಂತ ಕರೀತಾರೆ, ವಿಪ್ರಲಂಬಕರ್ತ. ವಿಪ್ರಲಂಬ ಅಂದ್ರೆ ಮೋಸ. ಆದಿ ಪುರುಷ ದೋಷ ಪೂರ್ವಕತ್ವ ಅಭಾವ, ಇವೇ ಮೊದಲಾದಂತಹ, ಇವೆಲ್ಲ ಯಾರ ದೋಷಗಳಿವೆಲ್ಲ? ಆಗಮನ ದೋಷ ಅಲ್ಲ, ಇವೆಲ್ಲ ಪುರುಷನ ದೋಷ, ಪ್ರಯೋಗ ಮಾಡತಕ್ಕಂಥ ಪುರುಷನ ದೋಷಗಳು. ಪ್ರಿಂಟಿಂಗ್ ಮಿಸ್ಟೇಕ್ಸ್ ಅಂತೀವಲ್ಲ, ಆ ಟೈಪ್ ಕೆಲವು ಮಿಸ್ಟೇಕ್ಸ್ ಬರಬಹುದು. ಬರೆಯೋನ್ ಮಿಸ್ಟೇಕ್ ಅಲ್ಲ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅದರೊಳಗೆ. ಪೂರ್ವಕತ್ವ ಅಭಾವ ನಿರ್ದೋಷತ್ವಂ, ಇದ್ರದ್ದು ಯಾವ ದೋಷ ಇಲ್ಲ ಅಂದ್ಬಿಟ್ರೆ ಏನಂತ ಕರೀತಾರೆ ಅದನ್ನ? ನಿರ್ದೋಷ ಶಬ್ದ ಆಗಮ. ಇದರಿಂದ ಏನು ಗೊತ್ತಾಯಿತು ಅಂದರೆ, ಎಲ್ಲೆಲ್ಲಿ ಪುರುಷಕರ್ತೃಕತ್ವ ಇರಬಹುದೋ, ಇರುತ್ತೋ, ಅಲ್ಲಿ ಚಾನ್ಸಸ್ ಇದೆ ದೋಷ ಇರೋದು. ಪುರುಷಕರ್ತೃಕತ್ವ ಇಲ್ಲ ಅಂದ್ಬಿಟ್ರೆ ಏನರ್ಥ? ದೋಷ ಇರೋ ಚಾನ್ಸೇ ಇಲ್ಲ. ಶಬ್ದೋ ವಾಕ್ಯಾತ್ಮ, ಶಬ್ದ ಅಂಬೋದು ಏನರ್ಥ? ವಾಕ್ಯ ಸ್ವರೂಪದಿಂದ ಒಳಗೊಂಡಿರುವುದು ಶಬ್ದ. ಶಬ್ದ ಅಂತ ಅಷ್ಟೇ, ಏನದಕ್ಕೆ? ಇನ್ ಫಾರ್ಮ್ ಆಫ್ ವರ್ಬ್ಸ್, ವರ್ಡ್ಸ್ ಅಂತ ಅರ್ಥ. ವಿಭಕ್ತ್ಯಂತ ವರ್ಣಾಹ ಪದಂ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಾಕ್ಯರೂಪವಾದದ್ದು ಶಬ್ದ, ವಾಕ್ಯರೂಪವಾದದ್ದು ಶಬ್ದ ಅಂತ ಹೇಳಿದ್ರು. ವಿಭಕ್ತ್ಯಂತಹ ವರ್ಣಾಹ ಪದಂ, ಈ ಸಿಂಪಲ್ ಹೇಳೋದಾದ್ರೆ ವಾಕ್ಯ ಅಂದ್ರೆ ಏನು? ಪದಾನಾಂ ಸಮೂಹ ವಾಕ್ಯಂ, ಗ್ರೂಪ್ ಆಫ್ ವರ್ಡ್ಸ್. ಇಂಗ್ಲೀಷ್ ಕೂಡ ಏನಂತ ಹೇಳ್ತೀವಿ, ಏನಾದ್ರು ಸೆಂಟೆನ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ವರ್ಡ್ಸ್ ಅಂತ ಕರೀತೆ. ವರ್ಡ್ಸ್ ಅಂದ್ರೆ ಏನಾಗಿದ್ರೆ? ವಿಭಕ್ತ್ಯಂತಹ ವರ್ಣಾಹ ಪದಂ, ಲೆಟರ್. ಗ್ರೂಪ್ ಆಫ್ ಲೆಟರ್ಸ್ ಅಂದ್ರೆ ಏನದು? ವರ್ಡ್ ಅದು. ಗ್ರೂಪ್ ಆಫ್ ವರ್ಡ್ಸ್ ಅಂದ್ರೆ ಏನು? ಸೆಂಟೆನ್ಸ್ ಅದು. ಗ್ರೂಪ್ ಆಫ್ ಸೆಂಟೆನ್ಸಸ್ ಅಂದ್ರೆ ಏನು? ಪ್ಯಾರಾಗ್ರಾಫ್. ಗ್ರೂಪ್ ಆಫ್ ಪ್ಯಾರಾಗ್ರಾಫ್ಸ್ ಏನಾಗುತ್ತೆ? ಎಸ್ ಏನೋ ಈಶ್ವರ ಆಗಿಬಿಡುತ್ತೆ, ಈ ಥರ ಬೆಳೀತಾ ಹೋಗುತ್ತೆ. ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಮಂತಿ ಪದಾನಿ ವಾಕ್ಯಂ, ಪದಗಳು ಗ್ರೂಪ್ ಇರಬೇಕು. ಹೇಗಿರಬೇಕು ಅಂದರೆ, ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮೂರಿದ್ರೆ ಅದೇನಾಗುತ್ತೆ? ಕಂಪ್ಲೀಟ್ ಸೆನ್ಸ್ ಕೊಡುತ್ತೆ. ಇಂಗ್ಲೀಷ್ ಡಿಫೈನ್ ಮಾಡೋಕೆ ಏನು ಮಾಡ್ತಾರೆ? ಗ್ರೂಪ್ ಆಫ್ ವರ್ಡ್ಸ್ ಗಿವಿಂಗ್ ಕಂಪ್ಲೀಟ್ ಸೆನ್ಸ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಸೆನ್ಸ್ ಯಾವಾಗ ಬರುತ್ತೆ ಅಂದರೆ, ಆಕಾಂಕ್ಷ, ಸನ್ನಿಧಿ, ಯೋಗ್ಯತ, ಮೂರು ಇರಬೇಕಂತೆ. ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮೂರು ಇದ್ದಾಗ ಆ ಒಂದು ಪದಗಳ ಗುಂಪು ಏನು ಕೊಡುತ್ತೆ? ಸರಿಯಾದ ಅರ್ಥ ಕೊಡುತ್ತೆ. ಗೊತ್ತಾಯ್ತಾ? ಆ ಮೂರು ಹೇಗೆ? ಆಕಾಂಕ್ಷ ಅಂದ್ರೆ ಏನು? ರಿಲೆವೆನ್ಸ್ ಇರಬೇಕಂತೆ. ರಿಲೆವೆನ್ಸ್ ಇತ್ತು. ಇವಳ ವಿರಕ್ತರಿ ಪೇಟೆ ಧಾರಣೆ ಶುರು ಮಾಡಿಬಿಟ್ಟ. ವಿರಕ್ತ ಇದ್ದಾನೆ, ಗೋಲ್ಡ್ ರೇಟ್ ಎಷ್ಟು ಗೊತ್ತಾ ಅಂತ ಕೇಳಿದ. ಅವ್ನು ಗೋಲ್ಡ್ ಬೇಡೋ ಅಂತ ಬಿಟ್ಟು ಬಂದವನು, ಅವನಿಗೆ ರೇಟ್ ಹೇಳ್ತಾ ಕೂತ್ಕೊಂಡ್ರೆ ಅದು ಅನ್ವಾಂಟೆಡ್ ಥಿಂಗ್, ಅದರಿಂದ ಆಗಮಾಗಲಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯತೆ ಇರಬೇಕು. ಏನಂತ ಯೋಗ್ಯತೆ ಇದೆ ಹೇಳಿ? ಅಗ್ನಿಯಿಂದ ಪ್ರೋಕ್ಷಣೆ ಮಾಡ್ತಾನೆ ಅಂತ. ಅಗ್ನಿಯಿಂದ ಪ್ರೋಕ್ಷಣೆ ಮಾಡ್ತಾನೆ, ಒಪ್ಲಕ್ಕಾಗತ್ತೆ. ಯಾವುದರಿಂದ ಪ್ರೋಕ್ಷಣೆ ಮಾಡ್ತಾನೆ? ನೀರಿಂದ ಪ್ರೋಕ್ಷಣೆ ಮಾಡ್ತಾನೆ. ಅದಕ್ಕೇನಿಲ್ಲ, ಯೋಗ್ಯತೆ ಇಲ್ಲ. ಯೋಗ್ಯತೆ ಅಂದ್ರೆ ಏನೋ, ಆ ವ್ಯಕ್ತಿಗೆ ಆ ಮಾಡೋ ಕೆಪಾಸಿಟಿ ಇರಬೇಕು. ಕೆಪಾಸಿಟಿ ಇಲ್ಲದೆ ಹೋದ್ರೆ ಅದರಿಂದ ಮಾಡಕ್ಕೆ ಬರೋದಿಲ್ಲ. ಐಸಿಂದ ಕಾಫಿ ಮಾಡ್ತಾನೆ ಅಂತ ಹೇಳಿದ್ರೆ, ಐಸಿಂದ ಬಿಸಿ ಮಾಡ್ತಾನೆ, ಐಸ್ನಿಂದ ಬಿಸಿ ಮಾಡಕ್ ಬರುತ್ತಾ? ಐಸ್ನಿಂದ ಏನ್ ಮಾಡಕ್ ಬರುತ್ತೆ? ತಪ್ಪು ಮಾಡಕ್. ಐಸ್ ಯಾವ ಯೋಗ್ಯತೆ ಇಲ್ಲ, ಬಿಸಿ ಮಾಡೋ ಯೋಗ್ಯತೆ ಇಲ್ಲ. ಗೊತ್ತಾಯ್ತು? ಬಿಸಿ ಮಾಡೋ ಯೋಗ್ಯತೆ ಅದಕ್ಕಿಲ್ಲ. ಐಸಿಂದ ಬಿಸಿ ಮಾಡ್ತಾನೆ ಎಂಬುದು, ಅಗ್ನಿಯಿಂದ ತಣ್ಣ ಮಾಡ್ತಾನೆ ಎಂಬುದು, ಅವೆಲ್ಲ ಎಂಥ ಪದಗಳು? ಅವೆಲ್ಲ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಪದಗಳು. ಮೂರನೇದು, ಅದಕ್ಕೆ ಯಾರೋ ಸೃಷ್ಟಿ ಮಾಡ್ತಾರೆ, ಏನರ್ಥ ಅದಕ್ಕೆ? ಯೋಗ್ಯತೆ ಇಲ್ಲ ಪದಕ್ಕೆ. ಯಾರೋ ಸೃಷ್ಟಿಕರ್ತ ಅಂತ ಕೇಳಿದ್ರೆ ಅಸಾಮಂಜಸ್ಯ, ಮಾಡಕ್ಕೆ ಬರೋದಿಲ್ಲ. ಯಾರು ಸೃಷ್ಟಿಕರ್ತ ಅಂದ್ರೆ ದೋಷ ಬರೋದಿಲ್ಲ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋಚಿತ, ಆಗ ದೋಷ ಇಲ್ಲ. ಯಾರೋ ABCD ಮಾಡ್ತಾನೆ ಅಂತ ಕೇಳಿದ್ರೆ, ಹಳ್ಳಿಯಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಏನರ್ಥ? ಮರ್ಡರ್ ಆಯ್ತು ಅಂತ ಅರ್ಥ. ಹಳ್ಳರ ಅಲ್ಲಿ ಹೋಗಿ ಇದನ್ನು ಮರ್ಡರ್ ಮಾಡ್ಕೊಂಡು ಬರ್ತಾನೆ ಅಂತ ಅರ್ಥ. ಹಳ್ಳಿಯಲ್ಲಿ ಮಾಡೋ ಚಾನ್ಸ್ ಇದೆಯಾ ಅದಕ್ಕೆ? ಇಲ್ಲ. ಅದಕ್ಕೆ ಏನು ಮಾಡಬೇಕು? ಎಕ್ಸ್ಪರ್ಟ್ ಡಾಕ್ಟರ್ ಮಾಡಬೇಕು. ಅವ್ರು ಮುಳ್ಳು ತೆಗೆ ಅವನ ಕೈಯಿಂದ ಹಾರ್ಟ್ ಆಪರೇಷನ್ ಮಾಡೋಕ್ಕಾಗೋದಿಲ್ಲ, ಯೋಗ್ಯತೆಯೇ ಇಲ್ಲ. ಅವನು ಮಾಡಿದ್ದ ತಪ್ಪು ಒಂದು ಬಿಡ್ತಾನೆ. ಆದ್ರೆ ಮಾಡೋದಕ್ಕೆ ಕಾಂಪಿಟೆನ್ಸ್ ಬೇಕು. ಮೂರನೇ ಸನ್ನಿಧಿ ಇರಬೇಕು. ಸನ್ನಿಧಿ ಅಂದ್ರೆ ಏನು? ಕಾಂಟ್ಯಾಕ್ಟ್. ಎಷ್ಟು ಕಾಂಟ್ಯಾಕ್ಟ್ ಇರಬೇಕು? ಉದಾಹರಣೆಗೆ ರಾಮ ರಾವಣಂ ಅಹನತ್. ವಾಕ್ಯ ಸರಿ ಇದೆ ಇಲ್ಲ? ಇದು ಮೂರು ಪದಗಳಿದೆ, ರಾಮ ರಾವಣಂ ಅಹನತ್, ಅರ್ಥ ಕೊಡುತ್ತೆ, ಗೊತ್ತಾಯ್ತಾ? ಆದ್ರಿಂದ ಎಂಥ ವಾಕ್ಯ ಸರಿಯಾದ ವಾಕ್ಯ ಶುರು ಮಾಡಿದೆ ಹೇಳೋದಕ್ಕೆ? ರಾಮ ಏನೋ ಕುತ್ಕೊಂಡ್ಬಿಟ್ಟು ಮಾತಾಡೋದು ಕುತ್ಕೊಂಡ್ಬಿಟ್ಟು ರಾವಣಂ ಅಂತ ಯಾವಾಗಲೂ ಅಂತ ಮರು ದಿವಸ ಅಹನತ್ ಅಂದ್ರೆ ಅರ್ಥಕ್ಕೆ ಅದು ಬರ್ತೋ ಇರುತ್ತೆ ಅಷ್ಟೇ. ಆ ಸನ್ನಿಧಿ ಅಂದ್ರೆ ಏನು? ಆಪ್ಟಿಮಮ್ ಕನೆಕ್ಷನ್ ಇರ್ಬೇಕಂತ. ತೀರಾ ಫಾಸ್ಟ್ ಆಗಿ ಬಿಟ್ಟರೆ ಗೊತ್ತಾಗೋದಿಲ್ಲ, ತುಂಬಾ ಫಾಸ್ಟ್ ಆಗಿ ಹೇಳ್ಬಿಟ್ಟ ಗೊತ್ತಾಗ ಓವರ್ಲ್ಯಾಪ್ ಆಗಿಬಿಡುತ್ತೆ. ತುಂಬಾ ಸ್ಲೋ ಆಗಿಡೋದು ಅದು ಗೊತ್ತಾಗೋದಿಲ್ಲ. ಹೇಗಿರ್ಬೇಕದು? ಎಷ್ಟಿರ್ಬೇಕು? ರಾಮ ರಾವಣಂ ಅಹನತ್. ಆ ರೀತಿ ಹೇಳಿದಾಗ ಏನಾಗುತ್ತೆ ಕೇಳೋರಿಗೆ? ಕರೆಕ್ಟ್ ಫಾಲೋ ಮಾಡಕ್ ಬರುತ್ತೆ. ಆಕಾಂಕ್ಷ, ಸನ್ನಿಧಿ, ಯೋಗ್ಯತಾ, ಮೂರು ಇದ್ದಾಗ ಪದಗಳು ಏನಾಗುತ್ತೆ? ಅದು ಗ್ರೂಪ್ಸ್, ಗ್ರೂಪು, ವಾಕ್ಯ ಅಂತ ಕರೀತಾರೆ. ಅಂತ ವಾಕ್ಯಕ್ಕೆ ಏನು ಶಕ್ತಿ ಇದೆ? ಅರ್ಥ ಕೊಡೋ ಶಕ್ತಿ ಇದೆ. ಅರ್ಥ ಏನಾಗಿರುತ್ತೆ? ಅದು ಸರಿಯಾಗಿರುತ್ತೆ ಇದು ತಿಳ್ಕೊಂಡಿರ್ಬೇಕು. ಪದಾನಿ ವಾಕ್ಯಂ ಶ್ರೋತು ಆಕಾಂಕ್ಷಿತಾರ್ಥ ಅಭಿದಾಯಕತ್ವಂ ಪೂರ್ವಪದ ಸಂಜಾತ ಆಕಾಂಕ್ಷ ಪೂರಕತ್ವಂ ವಾ ಆಕಾಂಕ್ಷಾವತ್ವಂ. ಆಕಾಂಕ್ಷ ಅನ್ನೋದು ಎರಡು ವಿಧ. ಏನು ಬೇಕು ಕೇಳೋನಿಗೆ? ಅದು ಬೇಕಾಗಿರೋ ವಿಷಯ ಆಗಿರಬೇಕು ಫಸ್ಟ್. ಅದು ಎರಡನೇದಾಗಿ ಒಂದು ಪದ ಕೇಳಿದ ತಕ್ಷಣ ರಾಮ ಅಂತ ಹೇಳಿದ. ನೆಕ್ಸ್ಟ್ ನಮ್ಗೆ ಏನಂತ ಆಕಾಂಕ್ಷ ಬರುತ್ತೆ? ಈಗ ರಾಮ ಅಂದ ತಕ್ಷಣ ಏನು ಮಾಡಿದ ಅಂತ ಬರುತ್ತೆ. ಅಹನತ್ ಅಂತ ಬಂತು, ಕೊಂದ. ತಕ್ಷಣ ಏನಂತ ಬಂತು? ಯಾರನ್ನು? ಇದು ಆಕಾಂಕ್ಷ. ಸೊ ಈ ರೀತಿ ನಮ್ಮ ಥಿಂಕಿಂಗ್ ಪ್ರೊಸೀಜರ್ ಆ ಥರ ಡೆವಲಪ್ ಆಗುತ್ತೆ. ತಿಳಿತಾ? ಅದನ್ನ ಯೋಚನೆ ಮಾಡ್ತಾ ಇರ್ಬೇಕು. ಯಾವುದೇ ಒಂದು ಪದ ಹೇಳಿದಾಗ ಸಂಬಂಧಪಟ್ಟಂತ ಪದ ಬಗ್ಗೆ ಯೋಚನೆ ಮಾಡ್ತೇವೆ. ಅವನಿಗೆ ಜ್ಞಾನ ಇದೆ ಅಂತ ಕೇಳಿದ್ರು. ತಕ್ಷಣ ಏನಂತ ಬಂತು? ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರು. ಯಾವ್ದ್ರ ಬಗ್ಗೆ, ಎಷ್ಟಿದೆ, ಯಾವ್ದ್ರ ಬಗ್ಗೆ? ಈ ಪದಗಳೆಲ್ಲ ಕೆಲವು ಪದಗಳೆಲ್ಲ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ವರ್ಸ್ ಅಂತ ಕರೆಯೋದಿಲ್ಲ. ಹೇಳಿದ ತಕ್ಷಣ ಪದ ಹೇಳಬೇಕು, ಇಲ್ಲದ್ರೆ ಉಪಯೋಗ ಇಲ್ಲ. ಆಬ್ಜೆಕ್ಟ್ ಹೇಳದೆ ಹೋದ್ರೆ ಕೆಲವು ಸಬ್ಜೆಕ್ಟ್ ಅರ್ಥ ಕೊಡೋದಿಲ್ಲ. ಕೆಲವು ಚೆನ್ನಾಗಿದ್ದಾರೆ, ಏನು ಹೇಳಬೇಕಾಗಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಕೊಂದರು, ಯಾರು ಕೊಂದರು ಹೇಳಬೇಕಾಗ, ಅದು ಆಬ್ಜೆಕ್ಟ್ ಬೇಕೇ ಬೇಕಾದ. ಸೊ ಆಕಾಂಕ್ಷ ಅನ್ನೋದು ಆ ಸೆಂಟೆನ್ಸ್ ನೇಚರ್ ತಕ್ಕಂತೆ ಬರ್ತಾ ಹೋಗುತ್ತೆ. ಅದಿಲ್ಲದೆ ಹೋಗಿಬಿಟ್ರೆ ಏನಾಯ್ತಾಗ ಹೇಳಕ್ಕ ರಾಮ ಅಂತ ಶುರು ಮಾಡ್ದ, ಮತ್ತೊಂದು ಏನೋ ಅಂದ್ಬಿಟ್ಟ. ದೃಷ್ಟಾಂತ ಕೊಟ್ಟಿದ್ದಾರೆ, ಕಚಟ ತಪಾನಾಂ ಜಬಗಡ ದತ್ವಾತ್. ಕಚಟ ತಪಾನಾಂ ಜಬಗಡ ದತ್ವಾತ್ ಅರ್ಥನೇ ಇಲ್ಲ. ಕಚಟ ತಪಗಳು ಜಬಗಡದವಾಗಿರುವುದರಿಂದ ಸಂಬಂಧ ಏನೇ ಏನು ಏನೋ ಹೇಳ್ತಾರೆ, ಹುಚ್ಚ ಅಂತ ಹೋಗ್ಬಿಡ್ತಾರೆ. ಏನಂತ ರಾಕ್ಷಸ ಅಂತ ಮಾತಾಡಿದ ಏನಂತಾರೆ, ತಲೆ ಕೆಡಿಸ್ಕೊಬಿಡು, ಹುಚ್ಚ ಅವನು ಹೋಗಿ ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ, ಅರ್ಥ ಕೊಡೋದಿಲ್ಲ. ಅದರಿಂದ ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವುದೇ ಪಾತ್ರ ಹೇಗಿರಬೇಕು? ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮೂರು ಇಲ್ಲ ಹೋದರೆ ವಾಕ್ಯಕ್ಕೆ ಏನು ಬರೋದಿಲ್ಲ? ಪ್ರಾಮಾಣ್ಯ ಬರೋದಿಲ್ಲ. ಅದು ವಾಕ್ಯ ಅನಿಸೋದೇ ಇಲ್ಲ. ಅದರಿಂದಾಗಿನೆ ಕಮ್ಯುನಿಕೇಷನ್ ಅದು ಮಾಡೋಕ್ಕಾಗಲ್ಲ. ಅದರಿಂದ ತೇನಾ ದೃಷ್ಟಾಂತ ಕೊಡ್ತಾರೆ. ತೇನು ವಿರಕ್ತಂ ಪ್ರತಿ ವಾಣಿಜ್ಯೋಪದೇಶಸ್ಯ. ಭಾರಿ ವಿರಕ್ತ, ವ್ಯಾಪಾರ ಹೇಗೆ ಮಾಡಬೇಕು ಚರ್ಚೆ ಹೇಳಕ್ಕೆ ಶುರು ಮಾಡಿದ. ಹೇಳಕ್ಕೆ ಸಾಧ್ಯ ಇಲ್ಲ. ಗೌರಶ್ವ ಪುರುಷೋ ಅಸ್ತಿ ಅರ್ಥ ಇದೆಯಾ? ಗೌಹು ಅಶ್ವ ಪುರುಷ ಅಸ್ತಿ. ಗೌಹು ಅಂದ್ರೆ ಹಸು, ಅಶ್ವ ಅಂದ್ರೆ ಕುದುರೆ, ಪುರುಷ ಅಂದ್ರೆ ಮನುಷ್ಯ, ಹಸ್ತಿ ಏನೂ ತಿಲ್ಲೇ ಇಲ್ಲ. ಗುಂಪು ಹೇಳ್ಬಿಟ್ಟು ಅಷ್ಟೇನೆ, ಅದೇನಲ್ಲ ಅದು ವಾಕ್ಯ ಆಗೋದಿಲ್ಲ. ಇತ್ಯಾದೇಶ ಅವಾಕ್ಯತ್ವಂ ಭವತಿ. ವಾಕ್ಯತ್ವ ಬರಲಿಲ್ಲ, ಏನು ಬಂತು ಅದಕ್ಕೆ? ಅವಾಕ್ಯತ್ವ ಬಂತು. ಸನ್ನಿಹಿತ ಅರ್ಥ ಅಭಿದಾಯಕತ್ವಂ ಅವಿಲಂಬೇನ ಉಚ್ಚರಿತತ್ವಂ ವಾ ಸನ್ನಿಹಿತತ್ವಂ. ಸನ್ನಿಹಿತ ಅರ್ಥ ಅಭಿದಾಯಕತ್ವಂ, ಒಂದು ರಿಲೆವೆಂಟ್ ಆಗಿರೋ ವಿಷಯವನ್ನು ಹೇಳೋದು ಎಷ್ಟು ಮುಖ್ಯನೋ. ಅವಿಲಂಬೇನ ಉಚ್ಚರಿತತ್ವಂ, ವಿಳಂಬ ಮಾಡಿ ಉಚ್ಚಾರಣೆಯನ್ನು ಮಾಡಬಾರ್ದು. ವಿಳಂಬ ಉಚ್ಚಾರಣೆ ಮಾಡಿ ಏನಾಗುತ್ತೆ ಅಲ್ಲಿಗೆ? ಅದು ಪ್ರಾಮಾಣ್ಯ ಬುದ್ಧಿ ಹುಟ್ಟಿಸೋದಿಲ್ಲ, ಅದರೊಳಗೆ ಬೋಧಕತ್ವ ಸರಿಯಾಗಿರೋದಿಲ್ಲ. ಅದನ್ನು ಹೋಗ್ಬಿಡುತ್ತೆ. ಅದೇ ಹೇಳಿದ್ದು ಈಗ ಹನುಮಂತ ಮಾತಾಡಿದಾಗ ಹೇಗಿತ್ತು ಅಂದರೆ, ಉಚ್ಚಾರ ಅದೃತಾಂ ಅವಿಲಂಬಿತಾಂ. ಅದೃತಾಂ ಭಾರಿ ಫಾಸ್ಟ್ ಮಾತಾಡೋದಿಲ್ಲ, ಅವಿಲಂಬಿತಾಂ ಸ್ಲೋ ಆಗಿ ಮಾತಾಡೋದಿಲ್ಲ. ರಾಮದೇವ್ರು ಹೊಗಳ್ತಾರೆ, ಅದು ಹೇಗೆ ಮಾತಾಡ್ತಾರೆ ನೋಡಿದೆಯಾ ಅಂತ ಹೇಳ್ತಾರೆ. ಅವಾಗ ಏನಾಯ್ತು? ಅದರಿಂದ ಒಳ್ಳೆ ವಾಕ್ಯತ್ವ ಬಂತು ಅದಕ್ಕೆ. ಇದ್ರ ವಾಕ್ಯತ್ವ ಬರೋದಿಲ್ಲ. ಅವಿಲಂಬೇನ ಉಚ್ಚರಿತತ್ವಂ ವಾ ಸನ್ನಿಹಿತತ್ವಂ ತೇನ ಚೋಲೇಶು ವರ್ತಮಾನಂ ತುಷಿತಂ ಪ್ರತಿ ಸಂತಿ ಸುರಸರಿತಿ ಶೀತಲಾನಿ ಜಲಾನಿ ಇತ್ಯುಪದೇಶಸ್ಯ ವಿಳಂಬೇನ ಉಚ್ಚರಿತ ಪದಾನಾಂಚ ವಾಕ್ಯತ್ವ ನಿರಾಸಃ. ಇಲ್ಲಿ ಸನ್ನಿಧಿ ಎಂಬುದಕ್ಕೆ ಎರಡು ರೀತಿ ಅರ್ಥ ಬರೋದು. ಒಂದರ್ಥ ಆ ರೀತಿ ಹೇಳೋದು, ಎಷ್ಟು ಗ್ಯಾಪ್ ಇರಬೇಕು ಅಷ್ಟಿರಬೇಕು, ಹೆಚ್ಚಿರಬಾರ್ದು, ಕಡಿಮೆನೂ ಇರಬಾರ್ದು, ಹೆಚ್ಚಿರಬಾರ್ದು. ಅದು ಹೇಗೆ ಅಂತ ಕೇಳಿದರೆ, ಏನೋ ಹಸಿವೆ ಆಗಿ ತುಂಬ ಒದ್ದಾಡ್ತಿದ್ದ, ನೀರಳಿಕೆ ಆಗಿದೆ, ನೀರಾ ಯೋಚನೆ ಮಾಡ್ತಾ ಕೂತ್ಕೊಂಡ, ಅಲ್ಲಿ ಏನು ಗೊತ್ತಾ ಅಂತ ಶುರು ಮಾಡ್ದ. ತಲೆಗಿನ್ನೂ ಬಾಯಿ ಜಾಸ್ತಿ ಆಗಿಬಿಡುತ್ತೆ, ಕೋಪ ಬರೋ ಶುರುವಾಗ. ಏನು ಗೊತ್ತಾ, ಮೊನ್ನೆಲ್ಲ ಹೋಗಿದ್ದು ಏನಾಯ್ತು ಗೊತ್ತಾ ಅಂತ ಶುರು ಮಾಡ್ದ. ಇರಲ್ಲ, ಟೋಟಲಿ ಇರಲೆವೆಂಟ್ ಅದು, ಗೊತ್ತಾಯ್ತಾ? ಅದು ಹೇಳೋದು ತಪ್ಪಾಗಿದೆ, ಇದನ್ನ ಅಥವಾ ಹೇಳ್ತೀರಮ್ಮ ಅಂತ ಹೇಳಿದ, ಸರಿಯಾಗಿ ಹೇಳಿದ. ನೋಡು, ಗಂಗಾ ನದಿ ಗೊತ್ತಲ್ಲ, ಕಾಶಿ ಹತ್ರ ಹೋಗು, ಫಸ್ಟ್ ಕ್ಲಾಸ್ ನೀರು ಸಿಗುತ್ತೆ ಅಂತ ಇಲ್ಲಿದ್ದ ನನ್ನ ಪಾಪ. ಅರ್ಜೆಂಟ್ ಬೇಸಿಗೆ ಒಳಗೆ ಅದು ಸನ್ನಿಧಿ ಇಲ್ಲ ಅದಕ್ಕೆ, ಅಂದರೆ ಹತ್ರ ಬಿಯಾಂಡ್ ರೀಚ್ ಅದು. ಹೇಳಿ ಉಪಯೋಗನೇ ಇಲ್ಲ. ಟ್ಯಾಪ್ ಮಾಡಿಬಿಡೋದು, ಒಂದು ದೊಡ್ಡ ಟ್ಯಾಂಕ್ ಮಾಡೋದು, ಮೇಲೆ ಅಲ್ಲಿ ಕಡೆ ಅಲ್ಲಿ ಕೊಡೋದು ಟ್ಯಾಪ್ನ, ಸ್ವಿಚ್ ಮಾಡೋದು ಅಲ್ಲಿ ಸ್ವಿಚ್ ಕೊಡೋದು. ಏನು ಮಾಡ್ತಾರಾಗ? ಸ್ವಿಚ್ ಆಗಿರಬೇಕು, ಕೈ ಹಾಕಿದ್ರೆ ಸಿಗಾಗಿರ್ಬೇಕು, ಅದು ಸನ್ನಿಧಿ ಅಂತ. ಎಲ್ಲೋ ಇದ್ಬಿಟ್ರೆ ಉಪಯೋಗ ಇಲ್ಲ. ಅದಕ್ಕೆ ತೀರ ಕೆಳಗಿಟ್ಟರೆ ಅದು ಪ್ರಾಬ್ಲಮ್, ಕೈಲಿ ಕಾಲು ಹಾಕ್ಬೇಕಾಗತ್ತೆ. ತೀರ ಮೇಲಿದ್ರೆ ಜಂಬಾಡಿ ಹಾಕ್ಬೇಕಾಗತ್ತೆ. ಅದು ಸರಿಯಲ್ಲ, ಎಷ್ಟು ಬೇರೆ ಕೈಟಾಯ್ತು ಸಿಗಾಗಿರ್ಬೇಕು ಆ ಥರ. ಅದಕ್ಕೆ ಸಣ್ಣ ಇದೆ ಅಂತ ಇನ್ನೊಂದು ಹೇಳ್ತಾರೆ. ಅದು ಯಾವುದೇ ಪದಾರ್ಥ ಸಾಗಿಟ್ಕೊಂಡಿರಬೇಕು ಅಂತ ಕೇಳಿದರೆ ಆ ಕೆಲಸಕ್ಕೆ ತಕ್ಷಣ ಒದಗಾಗಿರ್ಬೇಕು. ಆ ಕೆಲಸಕ್ಕೆ ಒದಗಾಗಿಲ್ದ ಹೋದ್ರೆ ಟಿ ವಿ ತೊಗೊಂಡು ಲಾಕರಲ್ಲಿ ಇಟ್ಟು ಕೂತ್ಕೊಂಡ್ಬಿಡೋದು ನಡಿ ಅಂತೇಳಿ, ನೋಡೋದು ಮತ್ತೆ ಲಾಕರ್ ಇಡೋದು ಮತ್ತೆ ವಾಪಸ್ ತೆಗೆದು ದಿವಸ. ಆ ರೀತಿ ಏನು ಮಾಡ್ತಾರೆ, ಸಾಧ್ಯ ಇದೆ ನೋಡೋದಕ್ಕೆ. ಅದಿರೋದೇ ಯಾವ ರೀತಿ ಇರಬೇಕದು, ಬೇಕಾದಾಗಿರೋ ಹಾಗೆ. ಸಂತಿ ಸುರಸರೀತಿ ಶೀತಲಾನಿ ಜಲಾನಿ, ದೃಷ್ಟಾಂತ ನೋಡಿ. ಸಂತಿ ನೀರೆಲ್ಲಿದೆ ಅಂತ ಕೇಳಿದರೆ ಬಾಯಾರಿದವನಿಗೆ ಪಾಪ. ಸಂತಿ ಸುರಸರೀತಿ ಶೀತಲಾನಿ ಜಲಾನಿ, ದೇವಗಂಗೆ ಇದೆಯಲ್ಲ ಅದರಲ್ಲಿ ಒಳ್ಳೆ ಸಣ್ಣ ನೀರು ಸಿಗುತ್ತೆ ಹೋಗಿ ಕುಡಿ ಅಂತ ಹೇಳಿದ. ಇತ್ಯುಪದೇಶಶ್ಚ ವಿಲಂಬೇನ ಉಚ್ಚರಿತ ಪದಾನಾಂಚ ವಾಕ್ಯತ್ವ ನಿರಾಸಹ. ಇಂಥ ಪದಗಳಿಗೆ ಮತ್ತು ನಿಧಾನವಾಗಿ ಹೇಳ್ತಕ್ಕಂಥ ಪದಗಳಿಗೆ ಏನು ಬರೋದಿಲ್ಲ, ವಾಕ್ಯತ್ವ ಬರೋದಿಲ್ಲ. ಬಿಕಾಸ್ ಸನ್ನಿಧಿ ಇಲ್ಲ ಆದ್ದರಿಂದ. ಅನ್ಯೋನ್ಯ ಅನ್ವಯ ಯೋಗ್ಯತಾವತ್ ಅರ್ಥಾಭಿದಾಯಕತ್ವ ಯೋಗ್ಯತಾವತ್ವಂ ಏನ ಯಾವ್ದು ಚೋಲದೇಶದಲ್ಲಿರೋ ಚೋಲದೇಶ ಅಂದ್ರೆ ಯಾವ ದೇಶ, ಈ ದಕ್ಷಿಣ ದೇಶ. ನಮ್ಮ ತಮಿಳ್ನಾಡಿನಲ್ಲಿರೋನಿಗೆ ಗಂಗಾನದಿಗೆ ಹೋಗು ಅಂತ ಹೇಳಿದಾಗಾಯ್ತು ಅಂತ ಅರ್ಥ. ಅಲ್ಲೇ ಇರೋನಿಗೆ ಹೇಳಿದ್ರೆ ಸರಿನೆ, ಚೋಲದೇಶದಲ್ಲಿ ಇದ್ದಾನೋ ಅಲ್ಲಿ ಅವನಿಗೆ ಅಲ್ಲಿ ಹೇಳಿದ್ರೆ ಏನಾಗುತ್ತೆ, ಸಾಧ್ಯನೇ ಇಲ್ಲ. ತೇನ ಚೋಲೇಶು ವರ್ತಮಾನಂ ತುಷಿತಂ ಪ್ರತಿ ಸಂತಿ ಸುರಸರಿತಿ ಶೀತಲಾನಿ ಜಲಾನಿ ಇತ್ಯುಪದೇಶಸ್ಯ ವಿಳಂಬೇನ ಉಚ್ಚರಿತ ಪದಾನಾಂಚ ವಾಕ್ಯತ್ವ ನಿರಾಸಹ. ಒಂದು ಹೇಳಿ ಎಷ್ಟು ಒಂದೊಂದರೂ ದೃಷ್ಟಾಂತ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅನ್ಯೋನ್ಯ ಅನ್ವಯ ಯೋಗ್ಯತಾವತ್ ಅರ್ಥಾಭಿದಾಯಕತ್ವ ಯೋಗ್ಯತಾವತ್ವ. ಯೋಗ್ಯತಾ ಅಂದ್ರೆ ಏನು, ಅನ್ಯೋನ್ಯ ಅನ್ವಯ ಇರಬೇಕು, ಅದಕ್ಕೆ ಒಂದೊಂದು ವಾಕ್ಯಕ್ಕೆ ಲಿಂಕ್ ಇರಬೇಕು, ಮತ್ತು ಹೇಳಿದ ವಿಷಯದಲ್ಲಿ ಒಂದು ಕಂಪ್ಯಾಟಿಬಿಲಿಟಿ ಇರಬೇಕು, ಇಲ್ಲವರು ಉಪಯೋಗ ಇಲ್ಲ. ತಥಾಚ ಅಗ್ನಿನಾಶಿಂಚೇತ್ ಇತ್ಯಾದೇಹ ವಾಕ್ಯತ್ವ ನಿರಾಸಹ. ಅಗ್ನಿಯಿಂದ ಪುರೋಕ್ಷಣೆ ಮಾಡು ಅನ್ನೋ ವಾಕ್ಯಕ್ಕೇನಿಲ್ಲ, ವಾಕ್ಯತ್ವ ಇಲ್ಲ. ಯಾಕೆ ಪುರೋಕ್ಷಣೆ ಮಾಡೋ ಸಾಧ್ಯನೇ ಇಲ್ಲ ಅಗ್ನಿಯಿಂದ. ಆದ್ದರಿಂದ ಪುರೋಕ್ಷಣೆ ಶಬ್ದಕ್ಕೆ ಏನು ಮಾಡಬೇಕು ಅಂತ ಮೊದಲು ಕೇಳಿ ತೊಗೋಬೇಕು ಅವರು, ಇನ್ನೊಬ್ಬರ ಮೇಲೆ ಹಾಕಬೇಕು. ಎಲ್ಲಿ ಫೇಲ್ ಆಗ್ತಾನೆ ಫಸ್ಟ್ ಅವನು, ಕೇಳಿ ತೊಗೋದ್ರಲ್ಲೇ ಕಥೆ ಬೋದೋಗಿರುತ್ತೆ. ಆದ್ದರಿಂದ ಸಾಧ್ಯ ಇಲ್ಲ. ನೀರಿಂದ ಪ್ರೋಕ್ಷಣೆ ಮಾಡೋ ಕೈ ನೀರು ಹಾಕೊಂಡು ಪ್ರೋಕ್ಷಣೆ ಮಾಡ್ತಾನೆ, ಕರೆಕ್ಟ್ ಇದೆ. ನಿರ್ದೋಷ ಇತ್ಯ ಆಗಮ ಆಭಾಸ ನಿವೃತ್ತಿ, ಬರೀ ಶಬ್ದ ಆಗಮ ಅಂತ ಹೇಳಿಬಿಟ್ಟಿದ್ದರೆ ಕೆಟ್ಟ ಕೆಟ್ಟ ಆಗಮಗಳನ್ನು ಆಗಮ ಅಂತ ಕರಿಬೇಕಾಗ್ತಿತ್ತು, ಅದು ನಿರ್ದೋಷ ಅಂತ ಸೇರಿಸಿದ್ರು. ಶಬ್ದ ಇತಿ ಪ್ರತ್ಯಕ್ಷಾದಿ ವಿದಾಸ, ನಿರ್ದೋಷ ಆಗಮ ಅಂದ್ರೆ ಏನಾಗ್ತಿತ್ತು, ನಿರ್ದೋಷ ಆತೀಯ ಸನ್ನಿಕರ್ಷ ಅಂತ ಬೇಕಾದ್ರೂ ಆಗ್ತಿತ್ತು, ನಿರ್ದೋಷ ಉಪಪತ್ತಿ ಅಂತ ಬೇಕಾದ್ರೂ ಆಗ್ತಿತ್ತು. ಅದಕ್ಕೇನು ಅದರಲ್ಲಿ ಏನು ಬರ್ತಿತ್ತು, ಅದು ಯಾವ ದೋಷ ಬರ್ತಿತ್ತು, ಅತಿವ್ಯಾಪ್ತಿ ದೋಷ ಬರ್ತಿತ್ತು. ಅದಕ್ಕೇನಂತ ಹೇಳಿದ್ರು, ಶಬ್ದ ಅಂತ ಹೇಳಿಬಿಟ್ರು. ಬರೀ ಶಬ್ದ ಆಗಮ ಅಂದ್ರೆ ಏನಾಗ್ತಿತ್ತು, ಯಾವುದರಲ್ಲಿ ದುರಾಗಮೇಶು ಅತಿವ್ಯಾಪ್ತಿ, ದುರಾಗಮದಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು. ಮೊದಲೇದು ಆಗಮದಲ್ಲಿ ಬರ್ತೇನೆ ಇರಲಿಲ್ಲ, ದುರಾಗಮದಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು. ಹಿಂದೆ ಹೇಳಿದಂತೆ ಯಾವುದೇ ಲಕ್ಷಣದಲ್ಲಿ ಪ್ರತಿಯೊಂದು ಪದಕ್ಕೆ ಏನು ಕೆಲಸ ಇರಬೇಕು ಅಂತ. ಆ ಕೆಲಸ ಏನಾಗಿರಬೇಕು, ಅಸಂಭವ ಅವ್ಯಾಪ್ತಿ ಅತಿವ್ಯಾಪ್ತಿ ಮೂರು ದೋಷಗಳನ್ನು ತೆಗಿಬೇಕು. ಆ ರೀತಿಯಲ್ಲಿ ಪದ ಉಪಯೋಗಿಸ್ಬೇಕು ಯಾವಾಗಲೂ ಕೂಡ. ಸದ್ವಿವಿಧ ನಿರ್ದೋಷ ಆಗಮಶ್ಚ ಸಮ್ಯಜ್ಞಾತ ಏವ ಬೋಧಕ ಅನ್ಯಥಾ ಅತಿ ಪ್ರಸಂಗ. ಆಗಮ ಯಾವಾಗಲೂ ಕೂಡ ಕೆಲಸ ಮಾಡೋದು ಯಾವಾಗ ಅಂದರೆ ಸರಿ ಅರ್ಥ ಮಾಡಿಕೊಂಡ್ರೆ ಮಾತ್ರ. ನಮಗೆ ಅರ್ಥ ಆಗೋದ ಭಾಷೆಯಲ್ಲಿ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ, ಆ ವಿಷಯ ಸರಿ ಇರಬಹುದು, ನಮಗೆ ಭಾಷೆನೇ ಬರೋದಿಲ್ಲ. ಅದರಿಂದಾಗಿನೇ ಇವತ್ತು ಪ್ರತ್ಯಕ್ಷ ಇದೆ. ಪ್ರತ್ಯಕ್ಷದ ವೈಶಿಷ್ಟ್ಯ ಏನು ಅಂದರೆ, ವೆದರಿ ಲೈಕ್ಸ್ ಇಟ್ ಆರ್ ನಾಟ್ ಕಂಡಿಗೆ ಕಾಣುತ್ತೆ, ಹಾವು ಎಲ್ಲರ ಕಂಡಿಗೂ ಹಾವು ಕಂಡೇ ಕಾಣುತ್ತೆ, ಗೊತ್ತಾಯ್ತಾ. ಆ ಒಂದು ಗೊತ್ತಾಗೋದಲ್ಲಿ ಗೊತ್ತಾಗದೇ ಇರಬಹುದು, ಹಾವಿನ ಆಕಾರ ಮತ್ತು ಎಲ್ಲರ ಕಂಡಿಗೂ ಕಂಡೇ ಕಾಣುತ್ತೆ, ಗೊತ್ತಾಯ್ತಾ. ಅನುಮಾನ ಆಗಲ್ಲ. ಇವತ್ತು ಹೊಗೆ ನೋಡಿದವರಿಗೆಲ್ಲ ಬೆಂಕಿ ಜ್ಞಾನ ಬರೋ ಕಾರಣ ಇಲ್ಲ, ಬರ್ತಾ 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 ಅಡುಗೆ ಮನೆಯಲ್ಲಿ ಹೊಗೆನೇ ಇರೋದಿಲ್ಲ. ಆದ್ರಿಂದಾಗಿನೇ ಮುಂದೆ ಏನಾಗ್ತಾ ಹೊಗೆ ಏನು, ವಾಟ್ ಈಸ್ ದಿಸ್ ಅಂತ ಕೇಳೋ ಸ್ಥಿತಿಗೆ ಬರ್ಬೋದು. ಅದಕ್ಕೆ ಅನುಮಾನಕ್ಕೆ ಯಾವಾಗಲೂ ಏನು ಬೇಕು, ಇನ್ನಷ್ಟು ಮುಂದೆ ಹೋಗ್ಬೇಕು. ಬುದ್ಧಿ ಇಲ್ದವ್ರು ಅನುಮಾನ ವರ್ಕ್ ಮಾಡೋದಿಲ್ಲ, ಪ್ರತ್ಯಕ್ಷ ಆಗಲ್ಲ. ಬುದ್ಧಿ ಇರಲಿ ಅದು ವರ್ಕ್ ಮಾಡುತ್ತೆ. ಪ್ರತ್ಯಕ್ಷ ಅನ್ನೋ ಶಕ್ತಿ ಅದು, ಮತ್ತು ಪ್ರತ್ಯಕ್ಷ ಯಾವಾಗಲೂ ಕೂಡ ಇಮಿಡಿಯೇಟ್ ನಾಲೆಡ್ಜ್, ಅದು ಇಮಿಡಿಯೇಟ್ ಜ್ಞಾನ ಕೊಡುತ್ತೆ ಮತ್ತು ಎಲ್ಲರಿಗೂ ಕೊಡುತ್ತೆ. ಅನುಮಾನ ಆಗಲ್ಲ, ಬುದ್ಧಿ ಇದ್ದರೆ ಮಾತ್ರ ಕೊಡುತ್ತೆ. ಮತ್ತು ವ್ಯಾಪ್ತಿ ಸ್ಮರಣಾದಿಗಳೆಲ್ಲ ಬರಬೇಕು, ಇಲ್ದವ್ರಿಗೆ ಗೊತ್ತಾಗೋದಿಲ್ಲ. ಆಗಮಕ್ಕೆ ಯಾವ ಇನ್ನೊಂದು ಲಿಮಿಟೇಷನ್ ಇದೆ, ಅರ್ಥ ಆಗಬೇಕಾದ ಆಗಮ, ಇಲ್ದವ್ರ ಪ್ರಯೋಜನ ಇಲ್ಲ. ಸೊ ಅನುಮಾನ ಆಗಮಗಳಿಗೆ ಸ್ವಲ್ಪ ಎಕ್ಸ್ಟ್ರಾಡಿನರಿ ಎಫರ್ಟ್ಸ್ ಬೇಕು, ಪ್ರತ್ಯಕ್ಷಕ್ಕೆ ಅದು ಬೇಕಿಲ್ಲ. ಇದೆಲ್ಲ ವ್ಯತ್ಯಾಸಗಳು, ಪ್ರತ್ಯಕ್ಷ ಇಮ್ಮಿಡಿಯೇಟ್, ಅನುಮಾನ ಆಗಮ ಅಲ್ಲ. ಅಪ್ಲಿಕೇಶನ್ ಬೇಕು ಅದಕ್ಕೆ. ಓ ಧೂಮ ಇದೆ ಆದ್ದರಿಂದ ಒನ್ನೇ ಇರಬೇಕು, ಧೂಮ ಜೊತೆಗೆ ಇರೋದ್ರಿಂದ ಆ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರತ್ಯಕ್ಷಕ್ಕಿಲ್ಲ. ಪ್ರತ್ಯಕ್ಷಕ್ಕೆ ಏನಿದ್ರೆ ಸಾಕು, ಏನಂತ ಹೇಳಿದ್ರು, ಸನ್ನಿಕರ್ಷ ಪ್ರತ್ಯಕ್ಷ. ಸನ್ನಿಕರ್ಷ ಇದ್ರೆ ಸಾಕು, ಕಾಂಟ್ಯಾಕ್ಟ್ ಬಂದ ತಕ್ಷಣ ಜ್ಞಾನ ಬಂದ್ಬಿಡುತ್ತೆ ಅಷ್ಟೇ. ಬೆಂಕಿ ಬಿಟ್ಟಿದ ಮೇಲೆ ಯಾರು ಬಂದು ಹೇಳಬೇಕಾಗಿಲ್ಲ ಹೊಡಿ ಹೊಡಿ ಅಂತ ಹೇಳೋದಕ್ಕೆ, ಬೆಂಕಿ ಬಿಟ್ಟಿದಷ್ಟು ಉಟ್ಬಿಡುತ್ತೆ. ಯಾರೇ ಕೆಂಡ ಕಾಣದೆ ಮುಟ್ಟಿದ್ರು ಸರಿ, ಕಂಡು ಮುಟ್ಟರು ದಯಸು ದಿಪ್ಪುದು, ಎರಡು ಒಟ್ಟಿಗೆ ಆಗಿ ಎಫೆಕ್ಟ್ ಆಗುತ್ತೆ. ಯಾವ ಯುಕ್ತಿಗಳು ಆಗಲ್ಲ, ಅದಕ್ಕೆ ಬುದ್ಧಿ ಬೇಕೇ ಬೇಕು, ಇಲ್ಲವರೆ ಸಾಧ್ಯ ಇಲ್ಲ. ಹೆಚ್ಚೆಚ್ಚು ಬುದ್ಧಿ ಇದ್ದಷ್ಟು ಕೂಡ ಏನು ಮಾಡ್ತಾನೆ ಅವನು, ಹೆಚ್ಚೆಚ್ಚು ಯುಕ್ತಿಯನ್ನು ಮಾಡಕ್ಕೆ ಬರುತ್ತವೆ. ಎಲ್ರಿಗೂ ಅಷ್ಟು ಯುಕ್ತಿ ಮಾಡಕ್ಕೆ ಬರೋದಿಲ್ಲ, ಬುದ್ಧಿವಂತರು ಮಾತ್ರ ಹೆಚ್ಚು ಯುಕ್ತಿ ಮಾಡಕ್ಕೆ ಬರೋದು. ಸದ್ವಿವಿಧ ಆಗಮ ಅಂಬೋದು ಎರಡು ವಿಧ, ನಿತ್ಯ ಅನಿತ್ಯಶ್ಚ. ನಿತ್ಯಾಗಮ ಅಂತ ಒಂದು, ಅನಿತ್ಯಾಗಮ ಅಂತ ಒಂದು. ಆ ರೀತಿ ಮಾಡಬಾರ್ದು. ಆಗಮಗಳು ಎರಡು ವಿಧ, ಶುದ್ಧಾಗಮ ಅಶುದ್ಧಾಗಮ ಅಂತೇಳಿ ಮಾಡಬಹುದಾ? ಮಾಡಬಹುದಾ? ಮಾಡಬಾರ್ದೆ. ಅದಕ್ಕೆ ಅಶುದ್ಧಾಗಮ ಏನದು? ಆಗಮನೇ ಅಲ್ಲ, ಅದರಿಂದ ಮಾಡಬಾರ್ದೆ. ತಿಳಿತಲ್ಲ, ಶುದ್ಧಾಗಮದಲ್ಲಿ ಯಾವ ಕ್ಲಾಸಿಫಿಕೇಶನ್ ಮಾಡಬೇಕೇ ಹೊರತು ಅಶುದ್ಧವನ್ನು ಏನು ಮಾಡಬೇಕು? ಎಕ್ಸ್ಕ್ಲೂಡ್ ಮಾಡಿ, ಕ್ಲಾಸಿಫೈ ಮಾಡಬಹುದು, ಎಕ್ಸ್ಕ್ಲೂಡ್ ಮಾಡಬೇಕಲ್ಲ. ಅದಕ್ಕೆ ಅದು ಸೇರಿಸೋದಿಲ್ಲ ಆಗಮ. ದುರಾಗಮ ಅದು ವಿಭಾಗದಲ್ಲಿ ಬರೋದಿಲ್ಲ, ಅದು ಕಂಡೆಮ್ ಮಾಡೋದಕ್ಕೆ ಹೇಳೋದು, ಅದನ್ನು ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಹೇಳೋದು ಬೇರೆ. ಮತ್ತೆ ಅದ್ರ ಕ್ಲಾಸಿಫೈ ಮಾಡೋದಕ್ಕೆ ಹೇಳೋದು, ಕ್ಲಾಸಿಫೈ ಆದಾಗ ಏನಾಗಿರ್ಬೇಕದು? ವ್ಯಾಲಿಡ್ ಆಗಿತ್ತು, ಅದ್ರ ಬಂದ ಕ್ಲಾಸಿಫೈ ಮಾಡ್ತೀವಿ. ಇನ್ವ್ಯಾಲಿಡ್ ಅದು ಏನು ಮಾಡೋದಿಲ್ಲ, ಕ್ಲಾಸಿಫೈ ಮಾಡೋದಿಲ್ಲ. ಅದಕ್ಕೆ ಆಗಮ ಎರಡು ವಿಧ, ನಿತ್ಯೋ ಅನಿತ್ಯಶ್ಚ. ನಿತ್ಯಾಗಮ ಅಂತ ಒಂದು, ಅನಿತ್ಯಾಗಮ ಅಂತ ಒಂದು, ಆಗಮ ಎರಡು ವಿಧ. ನಿತ್ಯಾಗಮ ಯಾವುದು ಅಂದರೆ ನಿತ್ಯೋ ವೇದ, ನಿತ್ಯಾ ವೇದಾ ಪುರಾಣಾದ್ಯ ಕಾಲ ಪ್ರಕೃತಿಯರೇ ವಚ. ಎಲ್ಲಿ ಬಂದಿತ್ತದು? ತತ್ವ ಸಂಖ್ಯಾನದಲ್ಲಿ ಹೇಳಿದ್ದು. ಅವೆಲ್ಲ ಪಾರಾಯಣ ಮಾಡಬೇಕು. ನಿತ್ಯ ನಿತ್ಯೋ ವೇದ, ಅನಿತ್ಯ ಪುರಾಣಾದಿ. ಪುರಾಣಾದಿಗಳೆಲ್ಲ ಏನವು? ಅನಿತ್ಯಾಗಮಗಳು. ಯಾತಕ್ಕೆ ಅಂತ ಹೇಳಿದ್ದಾರೆ ಈಗಾಗಲೇ. ಯಾತಕ್ಕೆ? ಒಂದೃಷ್ಟಿಯಿಂದ ಅನಿತ್ಯ, ಇನ್ನೊಂದೃಷ್ಟಿಯಿಂದ ಏನವು? ನಿತ್ಯ ಅನಿತ್ಯವು. ಯಾಕೆ? ಶಬ್ದಗಳು ಚೇಂಜ್ ಆಗುತ್ತೆ, ಅರ್ಥ ಮಾತ್ರ ಹಾಗೇ ಇರುತ್ತೆ. ಅದಕ್ಕೇನಾಯ್ತು ಅಲ್ಲಿಗೆ? ನಿತ್ಯಾಗಮ. ಉದಾಹರಣೆಗೆ ಯಾರೋ ಲೆಟರ್ ಕೊಟ್ಟಿದ್ರು, ರೆಕಮೆಂಡೇಷನ್ ಲೆಟರ್ನ, ಇವ್ನು ಕಳ್ಕೊಂಡ್ಬಿಟ್ಟ, ಮತ್ತೆ ಹೋದ ಸ್ವಾಮಿ ಬೇರೆ ಲೆಟರ್ ಕೊಡಿ ಅಂತ ಬೇರೆ ಕೊಟ್ಟ. ಬಟ್ ವರ್ಡಿಂಗ್ಸ್ ಏನಾಗ್ಬೋದಾಗ? ಚೇಂಜ್ ಆಗ್ಬೋದು. ಅವನಿಗೆ ಕೆಲಸ ಮಾಡಿಕೊಡಿ ಅಂತ ಕಾಮನ್ ಇರೋದು, ಅದೇ ಇರುತ್ತೆ, ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ವರ್ಡಿಂಗ್ಸ್ ಏನು ಮಾಡಿರ್ತಾನೆ? ಚೇಂಜ್ ಮಾಡ್ಬೋದು, ಅದೇನು ತಪ್ಪಲ್ಲ. ಅರ್ಥ ಆಯ್ತಾ? ಅದೇ ಲೆಟರ್ ಮತ್ತೆ ಅದೇ ರೀತಿ ಕೊಡಬೇಕು ಅಂತ ಏನೇ, ಜೆರಾಕ್ಸ್ ಕಾಪಿ ಅಲ್ಲ, ಬೇರೆ ರೀತಿ ಹೇಳ್ತಾನೋ? ಈ ರೀತಿಯೇ ಪುರಾಣಗಳಲ್ಲಿ ಇರೋದು ಯಾವ ರೀತಿ ಅಂತ ಕೇಳಿದರೆ, ಶಬ್ದಗಳು ಚೇಂಜ್ ಆದರೆ ಏನು ಚೇಂಜ್ ಆಗೋದಿಲ್ಲ? ಅರ್ಥ ಚೇಂಜ್ ಆಗೋದಿಲ್ಲ. ವರ್ಣಾನಾಂಚ ಸರ್ವತ್ರ ನಿತ್ಯತ್ವೇಪಿ ಪ್ರಬಂಧ ವಿಶೇಷಸ್ಯ ನಿತ್ಯತ್ವ ನಿತ್ಯತ್ವಾಭ್ಯಾಮ್ ಅಯಂ ವಿಭಾಗ. ವರ್ಣಗಳು ಸರ್ವತ್ರ ನಿತ್ಯವಾಗಿದ್ದರೂ ಕೂಡ ಪ್ರಬಂಧ ವಿಶೇಷಸ್ಯ ನಿತ್ಯತ್ವ ಅನಿತ್ಯತ್ವಾಭ್ಯಾಮ್ ಅಯಂ ವಿಭಾಗ. ಶಬ್ದ ವರ್ಣಗಳು ಎಲ್ಲ ಕಡೆಯೂ ನಿತ್ಯನೇ, ಅಂದರೆ ಅನಿತ್ಯಾಗಮದಲ್ಲಿ ವರ್ಣ ಇದ್ದರೂ ನಿತ್ಯನೇ. ಶಬ್ದ ಅಲ್ಲ ವರ್ಣ, ವರ್ಣ ಯಾವಾಗಲೂ ನಿತ್ಯ. ವರ್ಣಗಳು ಅಂದರೆ ಏನು? ಆಲ್ಫಾಬೆಟ್ಸ್. ಆಲ್ಫಾಬೆಟ್ಸ್ ಯಾವಾಗಲೂ ಏನಾಗಿರುತ್ತೆ? ಎಲ್ಲ ನಿತ್ಯನೇ. ಆದರೆ ಅವು ಶಬ್ದಗಳಾಗಲಿ ವಾಕ್ಯಗಳಾಗಲಿ ಏನಾಗುತ್ತೆ? ಅದು ನಿತ್ಯವಾಗಿದ್ದರೆ ವೇದ, ಅದು ಹೇಳೋನ ಕೈಯಲ್ಲಿದ್ದರೆ ಅದೇನದು? ಪೌರುಷೇಯ ಅಷ್ಟೆ. ಇನ್ನು ಇನ್ನೂ ರೀತಿ ಮಾಡ್ತಾರೆ, ನಿತ್ಯೋ ನಿತ್ಯಷ್ಟು ಇಲ್ಲಿ ಮಾಡಿದ್ರಲ್ಲ, ಬೇರೆ ಕಡೆ ಮಾಡಿ ಏನಂತ ಮಾಡ್ತಾರೆ? ಅಪೌರುಷೇಯ ಪೌರುಷೇಯಶ್ಚ ಅಂತ ಮಾಡ್ತಾರೆ. ಪೌರುಷೇಯ ಆಗಮ ಅಪೌರುಷೇಯ ಆಗಮ ಅಂತೇಳಿ. ಅಪೌರುಷೇಯ ಇಜುಕೊಟ್ಟು ಏನು? ನಿತ್ಯ. ಅಪೌರುಷೇಯ ಅಂದರೆ ನಿತ್ಯ, ಪೌರುಷೇಯ ಅಂದರೆ ಅನಿತ್ಯ. ಸೊ ಎರಡು ರೀತಿ ಬೇಕಾದ್ರೂ ಮಾಡ್ಬೋದು. ಪ್ರಬಂಧ ವಿಶೇಷಸ್ಯ ನಿತ್ಯತ್ವ ನಿತ್ಯತ್ವಾಭ್ಯಾಮಯಂ ವಿಭಾಗ. ವರ್ಣಾಶ್ಚ ಭೇದಕಾಭಾವಾತ್ ಸರ್ವಗತಾ ಇವೆ. ವರ್ಣಗಳು ಮಾತ್ರ ಸರ್ವತ್ರ ವ್ಯಾಪ್ತವಾದವುಗಳು ಎಂಬುದು ವರ್ಣಗಳ ಬಗ್ಗೆ ಸ್ಪೆಷಲ್ ನೋಟ್. ಅದು ಒಟ್ಟೇನು ಹೇಳಿದಾಗಾಯ್ತು ಈಗ? ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ, ನಿರ್ದೋಷೋಪಪತ್ತಿ ಅನುಮಾನಂ, ನಿರ್ದೋಷ ಶಬ್ದ ಆಗಮ. ಪ್ರತ್ಯಕ್ಷದಲ್ಲಿ ಎಷ್ಟು ವಿಧ? ವಿಧ ಹೇಳಿಲ್ಲ ಪ್ರತ್ಯಕ್ಷದಲ್ಲಿ, ಮುಂದೆ ಹೇಳ್ತಾರೆ. ಪ್ರತ್ಯಕ್ಷದಲ್ಲಿ ಎಷ್ಟು ವಿಧ ಹೇಳಿಲ್ಲ. ಅನುಮಾನದಲ್ಲಿ ಎಷ್ಟು ವಿಧ? ಎರಡಾಗ್ಬೋದು ಅಥವಾ ಮೂರಾಗ್ಬೋದು. ಮೂರಾದಾಗ ಯಾವ್ಯಾವ್ದಾಯ್ತು? ಕಾರ್ಯಾನುಮಾನ, ಕಾರಣಾನುಮಾನ, ಅಕಾರ್ಯ ಕಾರಣಾನುಮಾನ ಆಯಿತು. ಅದೇ ರೀತಿಯಲ್ಲಿ ಆಗಮಕ್ಕೆ ಬಂದರೆ ಎಷ್ಟಾಯಿತು? ಎರಡು. ಏನಂತ? ನಿತ್ಯಾಗಮ ಅನಿತ್ಯಾಗಮ ಅಂತೇಳಿ. ಇಷ್ಟಾದ ಮೇಲೆ ಪ್ರಶ್ನೆ ಕೇಳಕ್ಕೆ ಬಿಟ್ಟು ಆಸ್ವಾದ ಸಿಗುತ್ತೆ. ನೀವು ಮೂರು ಪ್ರಮಾಣ ಅಂತ ಹೇಳಿದಿರಿ, ಮೂರು ಪ್ರಮಾಣ ಯಾವುದು ಅಂತ ಹೇಳಿದಿರಿ. ಆದರೆ ಕೆಲವರು ಏನು ಮಾಡ್ತಾರೆ? ಇನ್ನು ಹೆಚ್ಚು ಹೇಳ್ತಾರೆ. ನೀವ್ಯಾಕೆ ಅದನ್ನು ಹೇಳಲಿಲ್ಲ ಅಂತ ಪ್ರಶ್ನೆ ಬಂತು. ಅರ್ಥಾಪತಿ ಅಂತ ಒಂದಿದೆ, ನೀವ್ಯಾಕೆ ಅದನ್ನು ಹೇಳಲಿಲ್ಲ? ಉಪಮಾ ಅಂತ ಇನ್ನೊಂದಿದೆ, ಅದನ್ನ ಯಾಕೆ ಹೇಳಲಿಲ್ಲ? ಅದೇ ರೀತಿ ಮುಂದಿನ್ನೂ ಕೆಲವಿದೆ. ಅಭಾವ ಅಂತ ಇದೆ, ಆಮೇಲೆ ಪರಿಶೇಷ ಅಂತ ಇದೆ, ಸಂಭವ ಅಂತ ಇದೆ. ಅದನ್ನ ಹೇಳೇ ಇಲ್ವಲ್ಲ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಆಚಾರ್ಯ. ಆಚಾರ್ಯ ಹೇಳೋದಕ್ಕಿಂತ ಮುಂಚಿದ ಯಾರು ಯೋಚನೆ ಕೂಡ ಮಾಡಕ್ಕೆ ಹೋಗಿದ್ದಿಲ್ಲ, ಸುಮ್ಮನೆ ಹೇಳ್ಕೊತಾ ಹೋಗ್ತಿರೋದು ಅಷ್ಟೇನೆ. ಮೂರು ಕೆಲವರು ಎಂಟು ಪ್ರಮಾಣ ಅಂತ ಹೇಳಿದವರು ಇರ್ತಾರೆ, ನಾಲ್ಕು ಐದು ಆರು ಏಳು ಎಂಟು ಅಂತ ಹೇಳಿ ಬೆಳೆಸ್ತಾ ಬೆಳೆಸ್ತಾ ಹೋಗ್ಬಿಟ್ಟು. ಆಚಾರ್ಯ ಹೇಳ್ತಾರೆ ಪ್ರಮಾಣಗಳೆಷ್ಟು? ಮೂರೇನೆ. ಅರ್ಥಾಪತ್ತಿ ಇದೆ, ಇವತ್ತು ಎಕ್ಸಾಂಪಲ್ ನೋಡಿ ನಾಳೆ ಕಂಟಿನ್ಯೂ ಮಾಡೋಣ. ಅರ್ಥಾಪತ್ತಿ ಅಂತಿದೆ. ಅರ್ಥಾಪತ್ತಿ ಏನದು? ಪೀನೋ ದೇವದತ್ತ ದಿವಾನ ಪುಂಕ್ತೆ. ದೇವದತ್ತ ಅಂತ ಒಬ್ಬರಿದ್ದಾನೆ, ಭಾರಿ ದಪ್ಪ ಇದ್ದಾನೆ, ಗಟ್ಟಿಮುಟ್ಟಾಗಿದ್ದಾನೆ. ಅವನು ಹಾಗಲು ಊಟ ಮಾಡೋದಿಲ್ಲ. ಯಾರಂತೂ ಗೊತ್ತಾಗುತ್ತೆ ಯಾವ ಕಾಲಕ್ಕಿದು? ಕಾಲಕ್ಕೆ ಊಟ ಮಾಡೋದಿಲ್ಲ. ಯಾವ ಮಾಡ್ತಾರೆ? ರಾತ್ರವೂ ಭುಕ್ತೆ, ರಾತ್ರಿ ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ. ನಮಗೆ ಗೊತ್ತಿರೋದೇನು? ಜೋರಾಗಿದ್ದಾನೆ ಗೊತ್ತು, ಕರೆಕ್ಟ್ ಇನ್ಫಾರ್ಮ್ ಕಣ್ಣಿಗೆ ಕಾಣ್ತಾ ಇದೆ ದಪ್ಪವಾಗಿರೋದು. ಮತ್ತೆ ಒಂದು ಇನ್ಫಾರ್ಮೇಷನ್ ಇದೆ, ಏನಂತ ಹಗಲು ಊಟ ಮಾಡೋದಿಲ್ಲ ಅಂತಿದೆ. ತಕ್ಷಣ ಏನು ಮಾಡ್ತೀವಿ? ರಾತ್ರಿ ಫಸ್ಟ್ ಕ್ಲಾಸ್ ಹೊಡಿತಾರೆ ಅಂತ ಅರ್ಥ. ಅದಕ್ಕೆ ಇದರ ಆಗಿರ್ತಿದ್ದಿಲ್ಲ ಅವರು. ಅರ್ಥ ಅರ್ಥಾಪತ್ತಿ, ಅರ್ಥತಃ ಪ್ರಾಪ್ತಿಗೆ ಅರ್ಥಾಪತ್ತಿ. ಅದಕ್ಕೇನಂತ ಕೇಳಿ ಇಂಪ್ಲಿಕೇಶನ್ ಅಂತ ಹೇಳ್ತಾರೆ. ಇನ್ಫರೆನ್ಸು, ಇಂಪ್ಲಿಕೇಶನ್. ಅದು ಸರಿಯೋ ತಪ್ಪ? ಸರಿಯೋ ತಪ್ಪ? ಸರಿನೇ. ಮತ್ತೆ ಯಾಕೆ ಹೇಳಲಿಲ್ಲ ಹಾಗಿದ್ರೆ ನೀವು? ಅರ್ಥ ಆಯ್ತಾ ಈಗ? ಯಾಕೆ ಹೇಳಲಿಲ್ಲ? ಕಷ್ಟ ಉತ್ತರ ಎಲ್ಲಿ ಸೇರಿಸ್ಬೋದು? ಅದನ್ನ ಇನ್ಕ್ಲೂಡ್ ಮಾಡೋಕ್ಕೆ ಬರುತ್ತೆ, ಸಪ್ರೇಟ್ ಪ್ರಮಾಣ ಮಾಡಬೇಕಾಗಿಲ್ಲ. ಅದರ ಯಾವ್ದ್ರಲ್ಲಿ ಸೇರಿಸ್ಬೇಕನ್ನ? ಅದನ್ನು ಸೇರಿಸ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಸುಮ್ ಸುಮ್ಮನೆ ಜಾಸ್ತಿ ಮಗು ಏನಾಗುತ್ತಾಗ? ಲೆಸ್ ಲಗೇಜ್ ಅಂತ ಇರೋದಕ್ಕೆ ಕಾನ್ಸೆಪ್ಟ್ ಇರೋದೇನು? ಲಗೇಜ್ ಕಡಿಮೆ ಇದ್ದಷ್ಟು ಕೂಡ ಏನಾಗುತ್ತೆ? ಮೋರ್ ಕಂಫರ್ಟ್. ಅಂತ ಹೇಳ್ತಾನೆ. ಅದಕ್ಕೆ ಯಾವಾಗಲೂ ಕ್ಲಾಸಿಫಿಕೇಶನ್ ಯಾವಾಗ ಹೇಗಿರಬೇಕು, ಮಿನಿಮಮ್ ಮಾಡಿದಷ್ಟು ಕೂಡ ಅಕ್ಯುರಸಿ ಜಾಸ್ತಿ ಇರೋದು, ಅನ್ನೇ ಸರಿ ಮಲ್ಟಿಪ್ಲೈ ಮಾಡ್ಕೋತ ಹೋಗಬಾರ್ದು, ಅದನ್ನ ಹೇಳ್ತಾರೆ. ಹೀಗಾಗಿ ನೀವೇ ಹೇಳಿ, ಇಲ್ಲಿ ಒಂದು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂದ್ರೆ, ಪರ್ವತೋ ನಿಮಾ ಧೂಮಾತ್ ಒಂದೇ ಹೆತ್ತು ಕೊಟ್ಟಿತ್ತು, ಎರಡು ಹೆತ್ತು ಕೊಟ್ಟಿದೆ. ಏನಂತ ಕೊಟ್ಟಿದೆ, ಒಂದು ಪೀನತ್ವ, ಇನ್ನೊಂದು ದಿವಾ ಅಭೋಜನ, ಎರಡಿದೆ. ದೇರ್ಫೋರ್ ಅನುಮಾನ ಎರಡು ವಿಧ ಆ ರೀತಿ ಮಾಡಿದ್ರೆ ಏನಂತ, ಒಂದು ಹೆತ್ತು ಇರೋ ಅನುಮಾನ, ಎರಡು ಹೆತ್ತು ಇರೋ ಅನುಮಾನ ಅಂತ ಮಾಡೋದಕ್ಕೆ ಅಷ್ಟೇ ಅರ್ಥ ಆಯ್ತಾ. ಆದ್ರಿಂದ ಅನುಮಾನದಲ್ಲಿ ಭಾಗ ಆಯ್ತು. ಈಗ ಪೀನತ್ವನೂ ಇರಬೇಕು, ಜೊತೆಗೆ ದಿವಾ ಅಭೋಜನೂ ಇರಬೇಕು. ಸೊ ಎರಡು ಹೆತ್ತು ಇದೆ, ಆದ್ರಿಂದ ಅನುಮಾನದಲ್ಲಿ ಸೇರುತ್ತೆ ಹೊರತು ಯಾವ್ದ್ರಲ್ಲಿ ಸೇರಿಸಬೇಕಾಗಿಲ್ಲ. ಇದನ್ನ ಪ್ರತ್ಯೇಕ ಮಾಡಬೇಕಾಗಿಲ್ಲ. ಒಂದು ವ್ಯವಸ್ಥೆ ಜಾಸ್ತಿ ಆಗುತ್ತೆ ಇದು ಮಾಡಕ್ಕೆ ಹೋಗ್ಬಾರ್ದು. ಒಬ್ಬ ಜ್ಞಾನ ಇದ್ದಂತ ಏನ್ ಮಾಡಿದಂತವನು, ಒಬ್ರು ಸೈಂಟಿಸ್ಟ್ ಆಕ್ಚುಲಿ ನಡೆದ ಕಥೆ ಅಂತ ಹೇಳ್ತಾರೆ. ಅವನು ಬರಿಟ್ಟ ಕೂತಾಗೆಲ್ಲ ಲ್ಯಾಬ್ರೇಟರಿ ಏನೋ ಮಾಡ್ತಾ ಇದ್ದ, ಎರಡು ಬೆಕ್ಸ್ ಹಾಕಿದ್ದಂತೆ, ಒಂದು ದೊಡ್ಡದು ಒಂದು ಚಿಕ್ಕದು. ಅವು ಬಂದು ಪಟ ಪಟ ಬಾಗಿಲು ಬಡಿತಾ ಇದ್ವು. ಅದು ಜನ ಬರಬಾರ್ದು ಅಂತ ಹಾಕಿನಿ ಪಾಪ, ಅವ ಯಾಕೆ ಬರಬಾರ್ದು ಅಂತ ಹೇಳಿ, ಜನ ಬರಬಾರ್ದು ಅವ ಮಾತ್ರ ಬರಬೇಕು ಅಂತ ಹೋಲ್ ಹಾಕಿದ. ಒಂದು ಯೋಚನೆ ಮಾಡಿದ, ಎರಡು ಇರೋದ್ರಿಂದ ದೊಡ್ಡ ಹೋಲು ಒಂದು ಚಿಕ್ಕ ಹೋಲು ಎರಡು ಹೋಲ್ ಹಾಕಿದ. ಎರಡು ಹೋಲ್ ಹಾಕಿದ, ದೊಡ್ಡ ಬರೀ ದೊಡ್ಡ ಅದರಲ್ಲ ಬರೀ ಚಿಕ್ಕ ಇದರಲ್ಲ ಬರಲಿ ಅಂತ ಹಾಕಿದ. ಏನಾಯ್ತು ಅದು, ದೊಡ್ಡದ್ರಲ್ಲಿ ಎರಡು ಬಂದುಬಿಟ್ಟು, ಎಂಥ ಕೆಲಸ ಮಾಡಿದೆ ಅನ್ಕೊಂಡವನು. ಏನಾಯ್ತು ಈಗ, ಅಲ್ಲೇ ಸರಿ ಒಂದು ಹೋಲ್ ಮಾಡಿದ್ನ, ಈಗ ಅನ್ನೇ ಸರಿಯಾಗಿ ಆ ದುಡ್ಡು ಬೇರೆ ಖರ್ಚಾಯ್ತು, ಅದು ಇದು ಹೋಯ್ತು, ದುಡ್ಡು ಹೋಯ್ತು, ಆಮೇಲೆ ಹೊಳಿತು ಅವರಿಗೆ ಏನಂತ ಹೇಳಿದ್ಕೆ. ಅದೇ ಸರಿ ಎರಡು ಮಾಡಿದ್ದಕ್ಕೆ ಅದು ಅನಾಹುತ ಇದೆ. ಅದಕ್ಕೆ ಏನು ಮಾಡಬಾರ್ದು, ಯಾವಾಗಲೂ ಕೂಡ ಎನ್ ಟಿ ಸಿಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ವಾಕ್ಯ ಇದೆ. ಯಾವುದೇ ಒಂದು ಕೆಲಸನ ಅವಗತ್ಯಕ್ಕಿಂತ ಹೆಚ್ಚು ಹೇಳಬಾರ್ದು. ಕಲ್ಪನಾ ಲಾಘವ ಅಂತ ನಾನು ಸಂಸ್ಕೃತದಲ್ಲಿ ಕರೆಯೋದು. ಯಾವಾಗಲೂ ಎನಿಮೆ ಎಕಾನಮಿ ಇರಬೇಕು. ಎಕಾನಮಿ ಅನ್ನೋ ಕಾನ್ಸೆಪ್ಟ್ನ ವರ್ಡ್ಸಲ್ಲಿ ಉಪಯೋಗಿಸ್ಬೇಕು, ಕ್ಲಾಸಿಫಿಕೇಶನ್ ಉಪಯೋಗಿಸ್ಬೇಕು. ಅದನ್ನು ಆಚಾರ ಮಾಡಿ ತೋರಿಸ್ತಾರೆ. ಇದರಿಂದ ಏನಾಯ್ತಾಗ ಯಾಕಿರಿಸಿ ಕ್ಲಿಯರ್ ಆಯ್ತು. ಇವೆಲ್ಲ ಅನುಮಾನದಲ್ಲೇ ಸೇರ್ತಕ್ಕಂಥ ಅಂಶಗಳು. ಅಲ್ಲಿಗಿರಲಿ, ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿ ಇನ್ಫರೆನ್ಸ್ ಅಲ್ಲ, ಇಂಪ್ಲಿಕೇಶನ್. ಇನ್ಫರೆನ್ಸ್ ಈಸ್ ಆಫ್ ಟೂ ಟೈಪ್ಸ್, ಒಂದು ಡೈರೆಕ್ಟ್ ಇನ್ಫರೆನ್ಸ್, ಇನ್ನೊಂದು ಇಂಪ್ಲಿಕೇಶನ್ ರೂಪ ಇನ್ಫರೆನ್ಸ್ ಅಷ್ಟೇ. ದೇರ್ಫೋರ್ ಇಂಪ್ಲಿಕೇಶನ್ ಅಂತ ಹಾಕ್ತೇವಲ್ಲ, ಇಟ್ ಇಂಪ್ಲೈಸ್ ಅಂತೀವಲ್ಲ ಹಾಕಿ. ಇಟ್ ಇಂಪ್ಲೈಸ್ ಇನ್ಫರೆನ್ಸ್ ಅಂದ್ರೂ ಒಂದೇ, ಇಂಪ್ಲೈ ಇದು ಅಂದ್ರೂ ಒಂದೇ, ವೆರೈಟಿ ಅಷ್ಟೇ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವ ಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ಧೃತ.